ಓಂ ಶಾಂತಿ. ಮುರುಳಿ ದಿನಾಂಕ 29/1/2025. ಬಾಪ್ತಾದ ಮಧುಬನ ಮಧುರ ಮಕ್ಕಳೇ, ನೀವು ನಿಮ್ಮ ಯೋಗ ಬಲದ ಮೂಲಕ ವಿಕರ್ಮವನ್ನು ವಿನಾಶ ಮಾಡಿಕೊಂಡು ಪಾವನರಾಗಿ ಪಾವನ ಜಗತ್ತನ್ನು ನಿರ್ಮಾಣ ಮಾಡಬೇಕು. ಪಾವನ ಆಗಿ ಪಾವನ ಜಗತ್ತನ್ನು ನಿರ್ಮಾಣ ಮಾಡುವುದೇ ನಿಮ್ಮ ಸೇವೆಯಾಗಿದೆ. ಇಂದಿನ ಪ್ರಶ್ನೆಯಾಗಿದೆ, ದೇವಿ ದೇವತಾ ಧರ್ಮದ ಯಾವ ವಿಶೇಷತೆಯ ಬಗ್ಗೆ ಗಾಯನ ಇದೆ? ಉತ್ತರ, ಈ ದೇವಿ ದೇವತಾ ಧರ್ಮ ಬಹಳಷ್ಟು ಸುಖವನ್ನು ನೀಡುವಂತಹ ಧರ್ಮ ಆಗಿದೆ. ಸತ್ಯಯುಗದಲ್ಲಿ ದುಃಖದ ಹೆಸರು ಚಿಹ್ನೆ ಕೂಡ ಇರುವುದಿಲ್ಲ. ಮಕ್ಕಳಾದ ನೀವು ಈ ಸೃಷ್ಟಿಯಲ್ಲಿ ಮುಕ್ಕಾಲು ಭಾಗ ಸಮಯದವರೆಗೂ ಸುಖವನ್ನು ಪಡೆದುಕೊಳ್ಳುತ್ತೀರಾ? ಒಂದು ವೇಳೆ ಅರ್ಧ ಸಮಯ ಸುಖವನ್ನು ಪಡೆದುಕೊಂಡು ಅರ್ಧ ಸಮಯ ದುಃಖವನ್ನು ಪಡೆದುಕೊಂಡಿದ್ದರೆ ಆ ಖುಷಿ ನಿಮಗೆ ಇರುತ್ತಿರಲಿಲ್ಲ. ಓಂ ಶಾಂತಿ. ಭಗವಾನ್ ವಾಚಾಗಿದೆ, ಯಾವ ಮನುಷ್ಯರಿಗೂ ಕೂಡ ಭಗವಂತ ಎಂದು ಕರೆಯಲು ಸಾಧ್ಯ ಇಲ್ಲ ಅನ್ನುವ ಮಾತನ್ನು ಭಗವಂತ ತಂದೆ ತಿಳಿಸಿದ್ದಾರೆ. ದೇವತೆಗಳಿಗೂ ಕೂಡ ಭಗವಂತ ಎಂದು ಕರೆಯುವುದಿಲ್ಲ. ಭಗವಂತ ತಂದೆ ನಿರಾಕಾರ ತಂದೆಯಾಗಿದ್ದಾರೆ. ಪರಮಾತ್ಮ ತಂದೆಗೆ ಯಾವುದೇ ಪ್ರಕಾರದ ಸಾಕಾರಿ ರೂಪವೂ ಇಲ್ಲ ಮತ್ತು ಆಕಾರಿ ರೂಪವೂ ಇಲ್ಲ. ಸೂಕ್ಷ್ಮ ವತನದ ನಿವಾಸಿಗಳಿಗೆ ಸೂಕ್ಷ್ಮವಾದ ಆಕಾರ ಇದೆ, ಆದ್ದರಿಂದ ಆ ಲೋಕಕ್ಕೆ ಸೂಕ್ಷ್ಮ ವತನ ಎಂದು ಕರೆಯಲಾಗುತ್ತದೆ. ಈ ಜಗತ್ತಿನಲ್ಲಿ ಸಾಕಾರಿ ಮನುಷ್ಯತನು ನಮಗೆ ಪ್ರಾಪ್ತಿಯಾಗಿದೆ, ಆದ್ದರಿಂದ ಈ ಜಗತ್ತಿಗೆ ಸ್ಥೂಲ ವತನ ಎಂದು ಕರೆಯಲಾಗುತ್ತದೆ. ಸೂಕ್ಷ್ಮ ವತನದಲ್ಲಿ ಈ ಸ್ಥೂಲವಾದಂತಹ ಪಂಚತತ್ವದ ಶರೀರ ಇರುವುದಿಲ್ಲ. ಈ ಸಾಕಾರ ಜಗತ್ತಿನಲ್ಲಿ ಪಂಚತತ್ವದ ಮೂಲಕ ಮನುಷ್ಯರ ಶರೀರ ನಿರ್ಮಾಣ ಆಗಿದೆ, ಆದ್ದರಿಂದ ಈ ಶರೀರಕ್ಕೆ ಮಣ್ಣಿನ ಗೊಂಬೆ ಎಂದು ಕರೆಯಲಾಗುತ್ತದೆ. ಸೂಕ್ಷ್ಮ ವತನದ ನಿವಾಸಿಗಳಿಗೆ ಮಣ್ಣಿನ ಗೊಂಬೆ ಎಂದು ಕರೆಯುವುದಿಲ್ಲ. ದೇವತಾ ಧರ್ಮದವರೂ ಕೂಡ ಮನುಷ್ಯರೇ ಆಗಿದ್ದಾರೆ, ಆದರೆ ದೇವತೆಗಳಿಗೆ ದೈವೀ ಗುಣವುಳ್ಳಂತಹ ಮನುಷ್ಯರು ಎಂದು ಕರೆಯಲಾಗುತ್ತದೆ. ಆ ದೈವೀ ಗುಣವನ್ನು ಶಿವತಂದೆಯ ಮೂಲಕ ದೇವತೆಗಳು ಪ್ರಾಪ್ತಿ ಮಾಡಿಕೊಂಡಿದ್ದಾರೆ. ದೈವೀ ಗುಣವುಳ್ಳಂತಹ ಮನುಷ್ಯರು ಮತ್ತು ಅಸುರಿ ಗುಣವುಳ್ಳಂತಹ ಮನುಷ್ಯರು ಎಂದು ಕರೆಯುತ್ತೇವೆ. ದೈವೀ ಗುಣವುಳ್ಳಂತಹ ಮನುಷ್ಯರಿಗೂ ಅಸುರಿ ಗುಣವುಳ್ಳಂತಹ ಮನುಷ್ಯರಿಗೂ ಎಷ್ಟೊಂದು ಅಂತರ ಇದೆ. ಮನುಷ್ಯರೇ ಶಿವಾಲಯದಲ್ಲಿ ಇರಲು ಯೋಗ್ಯರಾಗುತ್ತಾರೆ ಅಥವಾ ಮನುಷ್ಯರೇ ವೈಶ್ಯಾಲಯದಲ್ಲಿ ಇರಲು ಯೋಗ್ಯರಾಗುತ್ತಾರೆ. ಸತ್ಯಯುಗಕ್ಕೆ ಶಿವಾಲಯ ಎಂದು ಕರೆಯಲಾಗುತ್ತದೆ. ಸತ್ಯಯುಗ ಈ ಸಾಕಾರ ಜಗತ್ತಿನಲ್ಲೇ ಇರುತ್ತದೆ. ಸತ್ಯಯುಗ ಮೂಲವತನದಲ್ಲಿ ಅಥವಾ ಸೂಕ್ಷ್ಮ ವತನದಲ್ಲಿ ಇರುವುದಿಲ್ಲ. ಈಗ ಮಕ್ಕಳಿಗೆ ಗೊತ್ತಿದೆ, ಶಿವತಂದೆಯ ಮೂಲಕ ಸ್ಥಾಪಿಸಲ್ಪಟ್ಟಂತಹ ಶಿವಾಲಯ ಸತ್ಯಯುಗ ಆಗಿದೆ. ಶಿವತಂದೆಯ ಮೂಲಕ ಶಿವಾಲಯದ ಸ್ಥಾಪನೆ ಯಾವಾಗ ಆಗುತ್ತದೆ? ಶಿವಾಲಯವನ್ನು ಶಿವತಂದೆ ಯಾವಾಗ ಸ್ಥಾಪನೆ ಮಾಡಿದರು? ಸಂಗಮ ಯುಗದಲ್ಲಿ ಶಿವತಂದೆ ಶಿವಾಲಯವನ್ನು ಸ್ಥಾಪನೆ ಮಾಡುತ್ತಾರೆ. ಇದು ಪುರುಷೋತ್ತಮ ಸಂಗಮ ಯುಗ ಆಗಿದೆ. ಈಗ ಈ ಜಗತ್ತು ಪತಿತ ಜಗತ್ತಾಗಿದೆ, ತಮೋ ಪ್ರಧಾನ ಜಗತ್ತಾಗಿದೆ. ಈ ಜಗತ್ತಿಗೆ ಸತೋ ಪ್ರಧಾನ ಜಗತ್ತು ಅಥವಾ ಹೊಸ ಜಗತ್ತು ಎಂದು ಕರೆಯುವುದಿಲ್ಲ. ಹೊಸ ಜಗತ್ತಿಗೆ ಸತೋ ಪ್ರಧಾನ ಜಗತ್ತು ಎಂದು ಕರೆಯಲಾಗುತ್ತದೆ. ಆ ಹೊಸ ಜಗತ್ತು ಪುನಃ ಯಾವಾಗ ಹಳೆಯ ಜಗತ್ತಾಗುತ್ತದೆಯೋ ಆಗ ಈ ಜಗತ್ತಿಗೆ ತಮೋ ಪ್ರಧಾನ ಜಗತ್ತು ಎಂದು ಕರೆಯಲಾಗುತ್ತದೆ. ಪುನಃ ಈ ಜಗತ್ತು ಹೇಗೆ ಸತೋ ಪ್ರಧಾನ ಜಗತ್ತಾಗುತ್ತದೆ? ಮಕ್ಕಳ ಯೋಗ ಬಲದ ಮೂಲಕ ಈ ತಮೋ ಪ್ರಧಾನ ಜಗತ್ತು ಪುನಃ ಸತೋ ಪ್ರಧಾನ ಜಗತ್ತಾಗುತ್ತದೆ. ಯೋಗ ಬಲದ ಮೂಲಕ ನಿಮ್ಮ ವಿಕರ್ಮ ವಿನಾಶ ಆಗುತ್ತದೆ ಮತ್ತು ಯೋಗ ಬಲದ ಮೂಲಕ ನೀವು ಪವಿತ್ರರಾಗುತ್ತೀರ. ಪವಿತ್ರ ಆತ್ಮರಿಗೋಸ್ಕರ ಪುನಃ ಪವಿತ್ರ ಜಗತ್ತಿನ ಅವಶ್ಯಕತೆ ಇದೆ. ಹೊಸ ಜಗತ್ತಿಗೆ ಪವಿತ್ರ ಜಗತ್ತು ಎಂದು ಕರೆಯಲಾಗುತ್ತದೆ, ಹಳೆಯ ಜಗತ್ತಿಗೆ ಅಪವಿತ್ರ ಜಗತ್ತು ಎಂದು ಕರೆಯಲಾಗುತ್ತದೆ. ಪರಮಾತ್ಮ ತಂದೆ ಪವಿತ್ರ ಜಗತ್ತನ್ನು ಸ್ಥಾಪನೆ ಮಾಡುತ್ತಾರೆ, ಪತಿತ ಜಗತ್ತನ್ನು ರಾವಣ ಸ್ಥಾಪನೆ ಮಾಡುತ್ತಾನೆ. ಈ ಮಾತನ್ನು ಯಾವ ಮನುಷ್ಯರೂ ಕೂಡ ಅರ್ಥ ಮಾಡಿಕೊಂಡಿಲ್ಲ. ಈ ಪಂಚವಿಕಾರ ಇರದೇ ಇದ್ದಿದ್ದರೆ ಮನುಷ್ಯರು ದುಃಖಿಗಳಾಗಿ ಪುನಃ ಪರಮಾತ್ಮ ತಂದೆಯನ್ನು ಏಕೆ ನೆನಪು ಮಾಡುತ್ತಿದ್ದರು? ಪರಮಾತ್ಮ ತಂದೆ ತಿಳಿಸುತ್ತಾರೆ, ನಾನು ದುಃಖಹರ್ತ ಸುಖಕರ್ತ ಆಗಿದ್ದೇನೆ. ರಾವಣನ ಪಂಚವಿಕಾರದ ಗೊಂಬೆಯನ್ನು ನಿರ್ಮಾಣ ಮಾಡುತ್ತಾರೆ, 10 ತಲೆಯ ರಾವಣನ ಪಂಚವಿಕಾರದ ಗೊಂಬೆಯನ್ನು ನಿರ್ಮಾಣ ಮಾಡುತ್ತಾರೆ. ಆ ರಾವಣನನ್ನು ಶತ್ರು ಎಂದು ತಿಳಿದುಕೊಂಡು ರಾವಣನನ್ನು ಸುಡುತ್ತಾರೆ. ದ್ವಾಪರ ಯುಗದ ಆದಿಯಿಂದ ರಾವಣನನ್ನು ಸುಡಲು ಪ್ರಾರಂಭ ಮಾಡುತ್ತಾರೆ ಎಂದು ತಿಳಿದುಕೊಳ್ಳಬೇಡಿ. ಇಲ್ಲ, ಯಾವಾಗ ಎಲ್ಲರೂ ತಮೋ ಪ್ರಧಾನರಾಗುತ್ತಾರೋ ಆಗ ಕೆಲವು ಮತಾಂತರದವರು ಕುಳಿತು ಹೊಸ ಮಾತನ್ನು ನಿರ್ಮಾಣ ಮಾಡುತ್ತಾರೆ. ಯಾವಾಗ ಯಾರಾದರೂ ಯಾರಿಗಾದರೂ ಬಹಳಷ್ಟು ದುಃಖವನ್ನು ನೀಡುತ್ತಾರೋ ಆಗ ಆ ವ್ಯಕ್ತಿಯ ಮೂರ್ತಿಯನ್ನು ನಿರ್ಮಾಣ ಮಾಡುತ್ತಾರೆ, ಪರಮಾತ್ಮ ತಂದೆ ತಿಳಿಸುತ್ತಾರೆ. ಇಲ್ಲಿ ಮನುಷ್ಯರಿಗೂ ಕೂಡ ಯಾವಾಗ ಬಹಳಷ್ಟು ದುಃಖ ಪ್ರಾಪ್ತಿಯಾಗುತ್ತದೆಯೋ ಆಗ ಈ ರಾವಣನ ಭೂತವನ್ನು ನಿರ್ಮಾಣ ಮಾಡಿ ಸುಡುತ್ತಾರೆ. ಮಕ್ಕಳಾದ ನೀವು ಈ ಸೃಷ್ಟಿಯ ಮುಕ್ಕಾಲು ಭಾಗ ಸಮಯದವರೆಗೂ ಸುಖಿಗಳಾಗಿ ಇರುತ್ತೀರಾ? ಒಂದು ವೇಳೆ ಅರ್ಧ ಸಮಯ ದುಃಖಿಗಳಾಗಿದ್ದರೆ ಆ ಖುಷಿ ಹೇಗೆ ಇರಲು ಸಾಧ್ಯ? ಪರಮಾತ್ಮ ತಂದೆ ತಿಳಿಸುತ್ತಾರೆ, ನಿಮ್ಮ ಈ ದೇವಿ ದೇವತಾ ಧರ್ಮ ಬಹಳಷ್ಟು ಸುಖವನ್ನು ನೀಡುವಂತಹ ಧರ್ಮ ಆಗಿದೆ. ಈ ಸೃಷ್ಟಿ ಅನಾದಿಯಿಂದ ಮಾಡಲ್ಪಟ್ಟಿದೆ. ಈ ಸೃಷ್ಟಿ ಹೇಗೆ ನಿರ್ಮಾಣ ಆಯಿತು? ಈ ಸೃಷ್ಟಿಯ ಅಂತ್ಯ ಯಾವಾಗ ಆಗುತ್ತದೆ, ಅಂದರೆ ಈ ಸೃಷ್ಟಿ ಯಾವಾಗ ಸಮಾಪ್ತಿಯಾಗುತ್ತದೆ ಎಂದು ಯಾರು ಪ್ರಶ್ನೆಯನ್ನು ಕೇಳಲು ಸಾಧ್ಯ ಇಲ್ಲ. ಈ ನಾಟಕ ಚಕ್ರ ಸದಾ ತಿರುಗುತ್ತಿರುತ್ತದೆ. ಶಾಸ್ತ್ರದಲ್ಲಿ ಕಲ್ಪದ ಆಯಸ್ಸನ್ನು ಲಕ್ಷಾಂತರ ವರ್ಷ ಎಂದು ತೋರಿಸಿದ್ದಾರೆ. ಅವಶ್ಯವಾಗಿ ಸಂಗಮಯುಗದ ಸಮಯ ಬರುತ್ತದೆ. ಯಾವಾಗ ಸಂಗಮಯುಗ ಬರುತ್ತದೆಯೋ ಆಗ ಈ ಸೃಷ್ಟಿ ಪರಿವರ್ತನೆ ಆಗುತ್ತದೆ. ಈಗ ಈ ಸೃಷ್ಟಿ ಹೇಗೆ ಪರಿವರ್ತನೆ ಆಗುತ್ತಿದೆ ಅನ್ನುವುದನ್ನು ನೀವು ಅನುಭವ ಮಾಡುತ್ತಿದ್ದೀರಾ. ಬೇರೆ ಯಾರೂ ಕೂಡ ಈ ಮಾತನ್ನು ತಿಳಿದುಕೊಂಡಿಲ್ಲ. ಜಗತ್ತಿನ ಜನರಿಗೆ ಇದು ಕೂಡ ಗೊತ್ತಿಲ್ಲ. ಬಾಲ್ಯದಲ್ಲಿ ಯಾರಿಗೆ ರಾಧಾಕೃಷ್ಣ ಅನ್ನುವ ಹೆಸರಿರುತ್ತದೆಯೋ ನಂತರ ಅವರ ಸ್ವಯಂವರ ಆಗುತ್ತದೆ. ಮೊದಲು ಇಬ್ಬರು ಬೇರೆ ಬೇರೆ ರಾಜಧಾನಿಯಲ್ಲಿ ಇರುತ್ತಾರೆ. ನಂತರ ಯಾವಾಗ ಸ್ವಯಂವರ ಆಗುತ್ತದೆಯೋ ಆಗ ಅವರೇ ಲಕ್ಷ್ಮೀ ಮತ್ತು ನಾರಾಯಣ ಆಗುತ್ತಾರೆ. ಈ ಎಲ್ಲಾ ಜ್ಞಾನದ ಮಾತನ್ನು ಪರಮಾತ್ಮ ತಂದೆ ಕುಳಿತು ಮಕ್ಕಳಿಗೆ ತಿಳಿಸುತ್ತಾರೆ. ಪರಮಾತ್ಮ ತಂದೆ ಜ್ಞಾನದ ಸಾಗರ ಆಗಿದ್ದಾರೆ. ಪರಮಾತ್ಮ ತಂದೆ ಜಾನಿ ಜಾನನ್ಹಾರಾಗಿದ್ದಾರೆ, ಅಂದರೆ ಎಲ್ಲರ ಮನಸ್ಸನ್ನು ಬಲ್ಲವರಾಗಿದ್ದಾರೆ ಎಂದು ತಿಳಿದುಕೊಳ್ಳಬೇಡಿ. ಈಗ ಮಕ್ಕಳಾದ ನೀವು ಅರ್ಥ ಮಾಡಿಕೊಂಡಿದ್ದೀರಾ. ಪರಮಾತ್ಮ ತಂದೆ ಬಂದು ನಮಗೆ ಜ್ಞಾನವನ್ನು ನೀಡುತ್ತಿದ್ದಾರೆ. ಜ್ಞಾನ ಪಾಠಶಾಲೆಯಲ್ಲಿ ಪ್ರಾಪ್ತಿಯಾಗುತ್ತದೆ. ಪಾಠಶಾಲೆಯಲ್ಲಿ ಅವಶ್ಯವಾಗಿ ಗುರಿ ಉದ್ದೇಶ ಇರಲೇಬೇಕು ತಾನೆ. ಈಗ ನೀವೆಲ್ಲರೂ ಇಲ್ಲಿ ಶಿಕ್ಷಣವನ್ನು ಕಲಿಯುತ್ತಿದ್ದೀರಾ. ಈ ಚೀಚಿ ಜಗತ್ತಿನಲ್ಲಿ ನೀವು ರಾಜ್ಯವನ್ನು ಆಳಲು ಸಾಧ್ಯ ಇಲ್ಲ. ನೀವು ಸುಂದರವಾದ ಜಗತ್ತಾದಂತಹ ಸತ್ಯುಗದಲ್ಲಿ ರಾಜ್ಯವನ್ನು ಆಳುತ್ತೀರಾ. ಸತ್ಯುಗದಲ್ಲಿ ಪರಮಾತ್ಮ ತಂದೆ ನಿಮಗೆ ರಾಜ್ಯೋಗವನ್ನು ಕಲಿಸುವುದಿಲ್ಲ. ಸಂಗಮ ಯುಗದಲ್ಲೇ ಪರಮಾತ್ಮ ತಂದೆ ನಮಗೆ ರಾಜ್ಯೋಗವನ್ನು ಕಲಿಸುತ್ತಾರೆ. ಇದು ಬೇಹದ್ದಿನ ಮಾತಾಗಿದೆ. ಪರಮಾತ್ಮ ತಂದೆ ಯಾವಾಗ ಈ ಸೃಷ್ಟಿಗೆ ಬರುತ್ತಾರೆ ಅನ್ನುವುದು ಯಾರಿಗೂ ಕೂಡ ಗೊತ್ತಿಲ್ಲ. ಎಲ್ಲರೂ ಘೋರವಾದ ಅಂಧಕಾರದಲ್ಲಿ ಇದ್ದಾರೆ. ಜ್ಞಾನ ಸೂರ್ಯ ಅನ್ನುವ ಹೆಸರಿನ ಕಾರಣ ಜಪಾನ್ನವರು ತಮ್ಮನ್ನು ತಾವು ಸೂರ್ಯವಂಶಿಗಳು ಎಂದು ಹೇಳಿಕೊಳ್ಳುತ್ತಾರೆ. ವಾಸ್ತವದಲ್ಲಿ ದೇವತೆಗಳು ಸೂರ್ಯವಂಶಿಗಳಾಗಿದ್ದಾರೆ. ಸತ್ಯುಗದಲ್ಲಿ ಸೂರ್ಯವಂಶಿಗಳ ರಾಜ್ಯ ಇತ್ತು. ಗಾಯನ ಕೂಡ ಇದೆ, ಜ್ಞಾನ ಸೂರ್ಯ ಪ್ರಕಟ ಆದರು ಎಂದು ಅಂದ ಮೇಲೆ ಭಕ್ತಿ ಮಾರ್ಗದ ಅಂಧಕಾರ ಜ್ಞಾನ ಸೂರ್ಯ ಆದಂತಹ ಪರಮಾತ್ಮ ತಂದೆ ಪ್ರಕಟ ಆದ ತಕ್ಷಣ ವಿನಾಶ ಆಗುತ್ತದೆ. ಹೊಸ ಜಗತ್ತು ಪುನಃ ಹಳೆಯ ಜಗತ್ತಾಗುತ್ತದೆ, ಹಳೆಯ ಜಗತ್ತು ಪುನಃ ಹೊಸ ಜಗತ್ತಾಗುತ್ತದೆ. ಇದು ಬೇಹದ್ದಿನ ಬಹಳ ದೊಡ್ಡ ಮನೆಯಾಗಿದೆ. ಇದು ಬಹಳ ದೊಡ್ಡ ಸ್ಟೇಜ್ ಆಗಿದೆ. ಈ ಜಗತ್ತೇ ಬಹಳ ದೊಡ್ಡ ಸ್ಟೇಜ್ ಆಗಿದೆ. ಈ ಸೃಷ್ಟಿಯ ಸ್ಟೇಜ್ನಲ್ಲಿ ಸೂರ್ಯ ಚಂದ್ರ ನಕ್ಷತ್ರಗಳು ಎಷ್ಟೊಂದು ಕಾರ್ಯವನ್ನು ಮಾಡುತ್ತಿದೆ. ರಾತ್ರಿಯ ಸಮಯದಲ್ಲೂ ಕೂಡ ಬಹಳಷ್ಟು ಕಾರ್ಯ ಈ ಸೃಷ್ಟಿಯಲ್ಲಿ ನಡೆಯುತ್ತಿರುತ್ತದೆ. ಜಗತ್ತಿನಲ್ಲಿ ಕೆಲವರು ಇಂತಹ ರಾಜರಿದ್ದಾರೆ, ಅವರು ಇಡೀ ದಿನ ಮಲಗಿರುತ್ತಾರೆ ಮತ್ತು ರಾತ್ರಿಯ ಸಮಯದಲ್ಲಿ ತಮ್ಮ ಸಭೆಯನ್ನು ನಡೆಸುತ್ತಿರುತ್ತಾರೆ. ಆ ರಾಜರು ರಾತ್ರಿಯ ಸಮಯದಲ್ಲೇ ವಸ್ತುಗಳನ್ನು ಖರೀದಿ ಮಾಡುತ್ತಿರುತ್ತಾರೆ. ಈಗ ಇಲ್ಲಿಯವರೆಗೂ ಕೆಲವು ಸ್ಥಾನದಲ್ಲಿ ರಾಜರ ಇಂತಹ ರಾಜ್ಯ ನಡೆಯುತ್ತಿದೆ. ಕೆಲವೊಂದು ಮಿಲ್ಗಳು ರಾತ್ರಿಯ ಸಮಯದಲ್ಲಿ ನಡೆಯುತ್ತದೆ, ಅಂದರೆ ಕೆಲವೊಂದು ಮಿಲ್ಸ್ಗಳಲ್ಲಿ ರಾತ್ರಿಯ ಸಮಯದಲ್ಲಿ ಕಾರ್ಯವನ್ನು ಮಾಡುತ್ತಿರುತ್ತಾರೆ. ಅದು ಹದ್ದಿನ ಹಗಲು ರಾತ್ರಿಯ ಚಕ್ರ ಆಗಿದೆ. ಇದು ಬೇಹದ್ದಿನ ರಾತ್ರಿಯ ಸಮಯ ಆಗಿದೆ. ಈ ಮಾತನ್ನು ಮಕ್ಕಳಾದ ನಿಮ್ಮನ್ನು ಬಿಟ್ಟು ಬೇರೆ ಯಾರೂ ತಿಳಿದುಕೊಂಡಿಲ್ಲ. ಈ ಜ್ಞಾನದ ಮಾತು ಮಕ್ಕಳಾದ ನಿಮ್ಮ ಬುದ್ಧಿಯಲ್ಲಿ ಇದೆ. ನಿಮ್ಮನ್ನು ಬಿಟ್ಟು ಬೇರೆ ಯಾರ ಬುದ್ಧಿಯಲ್ಲೂ ಈ ಜ್ಞಾನದ ಮಾತು ಇಲ್ಲ. ಶಿವತಂದೆಯ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ಪರಮಾತ್ಮ ತಂದೆ ಪ್ರತಿಯೊಂದು ಮಾತಿನ ಬಗ್ಗೆ ಮಕ್ಕಳಿಗೆ ತಿಳಿಸುತ್ತಿರುತ್ತಾರೆ. ಬ್ರಹ್ಮ ತಂದೆಯ ಬಗ್ಗೆ ಪರಮಾತ್ಮ ತಂದೆ ತಿಳಿಸಿದ್ದಾರೆ. ಇವರು ಪ್ರಜಾಪಿತ ಬ್ರಹ್ಮ ಆಗಿದ್ದಾರೆ. ಪರಮಾತ್ಮ ತಂದೆ ಯಾವಾಗ ಸೃಷ್ಟಿಯನ್ನು ರಚನೆ ಮಾಡುತ್ತಾರೋ ಆಗ ಅವಶ್ಯವಾಗಿ ಬ್ರಹ್ಮ ತಂದೆಯ ತನುವಿನಲ್ಲಿ ಪ್ರವೇಶವನ್ನು ಮಾಡುತ್ತಾರೆ. ಪಾವನ ಮನುಷ್ಯರು ಸತ್ಯುಗದಲ್ಲಿ ಇರುತ್ತಾರೆ. ಕಲಿಯುಗದಲ್ಲಿ ಎಲ್ಲರೂ ವಿಕಾರದಿಂದ ಜನ್ಮವನ್ನು ಪಡೆದುಕೊಳ್ಳುತ್ತಾರೆ. ಆದ್ದರಿಂದ ಈ ಕಲಿಯುಗದ ಮನುಷ್ಯರಿಗೆ ಪತಿತರು ಎಂದು ಕರೆಯಲಾಗುತ್ತದೆ. ವಿಕಾರ ಇಲ್ಲದೆ ಮನುಷ್ಯ ಸೃಷ್ಟಿ ಹೇಗೆ ನಡೆಯಲು ಸಾಧ್ಯ ಎಂದು ಮನುಷ್ಯರು ಕೇಳುತ್ತಾರೆ. ಅರೆ, ದೇವತೆಗಳಿಗೆ ಸಂಪೂರ್ಣ ನಿರ್ವಿಕಾರಿಗಳು ಎಂದು ನೀವೇ ಕರೆಯುತ್ತೀರಾ? ಎಷ್ಟೊಂದು ಶುದ್ಧತೆಯಿಂದ ದೇವತೆಗಳ ಮಂದಿರವನ್ನು ನಿರ್ಮಾಣ ಮಾಡುತ್ತೀರಾ? ಬ್ರಾಹ್ಮಣರನ್ನು ಬಿಟ್ಟು ಬೇರೆ ಯಾರಿಗೂ ಮಂದಿರದ ಒಳಗಡೆ ಹೋಗಲು ಅವಕಾಶವನ್ನೂ ಕೂಡ ನೀಡುವುದಿಲ್ಲ. ವಾಸ್ತವದಲ್ಲಿ ಈ ದೇವತೆಗಳನ್ನು ವಿಕಾರಿಗಳು ಮುಟ್ಟಲೂ ಕೂಡ ಸಾಧ್ಯ ಇಲ್ಲ. ಆದರೆ ವರ್ತಮಾನ ಸಮಯದಲ್ಲಿ ಹಣದ ಆಧಾರದಿಂದ ಎಲ್ಲವೂ ನಡೆಯುತ್ತದೆ. ಹಣದ ಕಾರಣ ಹಣ ಇರುವಂತಹ ವಿಕಾರಿಗಳು ಕೂಡ ಮೂರ್ತಿಯನ್ನು ಮುಟ್ಟುತ್ತಾರೆ. ವರ್ತಮಾನ ಸಮಯದಲ್ಲಿ ಹಣದ ಆಧಾರದಿಂದ ಎಲ್ಲಾ ಕಾರ್ಯ ನಡೆಯುತ್ತದೆ. ಕೆಲವರು ತಮ್ಮ ಮನೆಯಲ್ಲೇ ಮಂದಿರವನ್ನು ನಿರ್ಮಾಣ ಮಾಡಿರುತ್ತಾರೆ. ಆದರೂ ಕೂಡ ಪೂಜೆಯನ್ನು ಮಾಡಲು ತಮ್ಮ ಮನೆಗೆ ಬ್ರಾಹ್ಮಣರನ್ನು ಕರೆಸುತ್ತಾರೆ. ಆದರೆ ಆ ಬ್ರಾಹ್ಮಣರು ಕೂಡ ವಿಕಾರಿಗಳೇ ಆಗಿದ್ದಾರೆ. ಕೇವಲ ಅವರು ಹೆಸರಿನ ಬ್ರಾಹ್ಮಣರಾಗಿದ್ದಾರೆ. ಈ ಜಗತ್ತೇ ವಿಕಾರಿ ಜಗತ್ತಾಗಿದೆ. ಅಂದ ಮೇಲೆ ವಿಕಾರಿಗಳ ಮೂಲಕ ಇಲ್ಲಿ ಪೂಜೆ ನಡೆಯುತ್ತದೆ. ನಿರ್ವಿಕಾರಿ ದೇವತೆಗಳು ಈ ಸೃಷ್ಟಿಗೆ ಹೇಗೆ ಬರಲು ಸಾಧ್ಯ? ನಿರ್ವಿಕಾರಿ ದೇವತೆಗಳು ಸತ್ಯಯುಗದಲ್ಲಿ ಇರುತ್ತಾರೆ ಎಂದೂ ಈ ರೀತಿ ತಿಳಿದುಕೊಳ್ಳಬೇಡಿ. ಯಾರು ವಿಕಾರಕ್ಕೆ ವಶ ಆಗುವುದಿಲ್ಲವೋ ಅಂತವರಿಗೆ ನಿರ್ವಿಕಾರಿಗಳು ಎಂದು ಕರೆಯುತ್ತೇವೆ ಎಂದು ತಿಳಿದುಕೊಳ್ಳಬೇಡಿ. ಏಕೆಂದರೆ ಪ್ರತಿಯೊಬ್ಬರ ಶರೀರ ವಿಕಾರದಿಂದಲೇ ಜನ್ಮವನ್ನು ಪಡೆದುಕೊಂಡಿದೆ. ಪರಮಾತ್ಮ ತಂದೆ ಪ್ರತಿಯೊಂದು ಮಾತಿನ ಬಗ್ಗೆ ಮಕ್ಕಳಿಗೆ ತಿಳಿಸಿದ್ದಾರೆ. ಈ ಸಂಪೂರ್ಣ ಜಗತ್ತೇ ರಾವಣ ರಾಜ್ಯ ಆಗಿದೆ ಅನ್ನುವ ಮಾತನ್ನು ಪರಮಾತ್ಮ ತಂದೆ ಮಕ್ಕಳಿಗೆ ತಿಳಿಸಿದ್ದಾರೆ. ರಾಮರಾಜ್ಯ ಅಂದರೆ ಸಂಪೂರ್ಣ ನಿರ್ವಿಕಾರಿ ಜಗತ್ತಾಗಿದೆ. ರಾವಣ ರಾಜ್ಯ ಅಂದರೆ ಸಂಪೂರ್ಣ ವಿಕಾರಿ ಜಗತ್ತಾಗಿದೆ. ರಾಮರಾಜ್ಯದಲ್ಲಿ ಸಂಪೂರ್ಣ ನಿರ್ವಿಕಾರಿಗಳು ಇರುತ್ತಾರೆ, ರಾವಣ ರಾಜ್ಯದಲ್ಲಿ ಸಂಪೂರ್ಣ ವಿಕಾರಿಗಳಿದ್ದಾರೆ. ಸತ್ಯಯುಗದಲ್ಲಿ ಪವಿತ್ರತೆ ಇತ್ತು. ಸತ್ಯಯುಗದಲ್ಲಿ ಪವಿತ್ರತೆಯ ಜೊತೆಗೆ ಶಾಂತಿ ಮತ್ತು ಸಂಪತ್ತು ಕೂಡ ಇತ್ತು. ನೀವೀಗ ಎಲ್ಲರಿಗೂ ತೋರಿಸಬಹುದು ಸತ್ಯಯುಗದಲ್ಲಿ ಈ ಲಕ್ಷ್ಮೀ ನಾರಾಯಣರ ರಾಜ್ಯ ಇತ್ತು ಎಂದು. ಸತ್ಯಯುಗದಲ್ಲಿ ಲಕ್ಷ್ಮೀ ನಾರಾಯಣರ ರಾಜ್ಯ ಇತ್ತು ಎಂದು ಲಕ್ಷ್ಮೀ ನಾರಾಯಣರ ಚಿತ್ರದ ಮೂಲಕ ನೀವು ಎಲ್ಲರಿಗೂ ತೋರಿಸಬಹುದು. ಸತ್ಯಯುಗದಲ್ಲಿ ಪಂಚ ವಿಕಾರ ಇರುವುದಿಲ್ಲ. ಸತ್ಯಯುಗ ಪವಿತ್ರ ರಾಜ್ಯ ಆಗಿದೆ. ಆ ಪವಿತ್ರ ರಾಜ್ಯವನ್ನು ಭಗವಂತ ತಂದೆ ಸ್ಥಾಪನೆ ಮಾಡುತ್ತಾರೆ. ಭಗವಂತ ತಂದೆ ಪತಿತ ರಾಜ್ಯವನ್ನು ಎಂದೂ ಸ್ಥಾಪನೆ ಮಾಡುವುದಿಲ್ಲ. ಸತ್ಯಯುಗದಲ್ಲಿ ಒಂದು ವೇಳೆ ಪತಿತರಿದ್ದರೆ ಆ ಪತಿತರೂ ಕೂಡ ಪರಮಾತ್ಮ ತಂದೆಯನ್ನು ಕೂಗಿ ಕರೆಯುತ್ತಿದ್ದರು. ಸತ್ಯಯುಗದಲ್ಲಿ ಯಾರೂ ಕೂಡ ಪರಮಾತ್ಮ ತಂದೆಯನ್ನು ಕೂಗಿ ಕರೆಯುವುದಿಲ್ಲ. ಸುಖ ಇದ್ದಾಗ ಯಾರೂ ಪರಮಾತ್ಮ ತಂದೆಯನ್ನು ನೆನಪು ಮಾಡುವುದಿಲ್ಲ. ಪರಮಾತ್ಮ ತಂದೆಗೆ ಸುಖದ ಸಾಗರ, ಪವಿತ್ರತೆಯ ಸಾಗರ ಎಂದು ಮಹಿಮೆಯನ್ನು ಮಾಡುತ್ತಾರೆ. ಎಲ್ಲರೂ ಹೇಳುತ್ತಾರೆ ಪರಮಾತ್ಮ ತಂದೆ ಶಾಂತಿಯನ್ನು ನೀಡಿ ಎಂದು. ಇಡೀ ಜಗತ್ತಿನಲ್ಲಿ ಶಾಂತಿ ಸ್ಥಾಪನೆ ಆಗಬೇಕು ಎಂದು ಎಲ್ಲರೂ ಹೇಳುತ್ತಾರೆ. ಮನುಷ್ಯರು ಸಂಪೂರ್ಣ ಜಗತ್ತಿನಲ್ಲಿ ಶಾಂತಿಯನ್ನು ಹೇಗೆ ಸ್ಥಾಪನೆ ಮಾಡಲು ಸಾಧ್ಯ? ಶಾಂತಿಯ ರಾಜ್ಯ ಕೇವಲ ಸ್ವರ್ಗದಲ್ಲಿ ಮಾತ್ರ ಇತ್ತು. ಸ್ವರ್ಗದಲ್ಲಿ ಯಾರು ಪರಸ್ಪರ ಜಗಳವನ್ನು ಮಾಡುವುದಿಲ್ಲ. ಯಾವಾಗ ಯಾರಾದರೂ ಪರಸ್ಪರ ಜಗಳವನ್ನು ಮಾಡುತ್ತಾರೋ ಆಗ ಅವರನ್ನು ಶಾಂತ ಮಾಡಬೇಕಾಗುತ್ತದೆ. ಸತ್ಯಯುಗದಲ್ಲಿ ಒಂದೇ ರಾಜ್ಯ ಇರುತ್ತದೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ ಈ ಹಳೆಯ ಜಗತ್ತು ಈಗ ಸಮಾಪ್ತಿಯಾಗಲೇಬೇಕು. ಈ ಮಹಾಭಾರತ ಯುದ್ಧದಲ್ಲಿ ಎಲ್ಲವೂ ವಿನಾಶ ಆಗುತ್ತದೆ. ವಿನಾಶ ಕಾಲದಲ್ಲಿ ವಿಪರೀತ ಬುದ್ಧಿ ಅನ್ನುವ ಶಬ್ದವನ್ನೂ ಕೂಡ ಬರೆದಿದ್ದಾರೆ. ಅವಶ್ಯವಾಗಿ ನೀವೆಲ್ಲರೂ ಪಾಂಡವರಾಗಿದ್ದೀರಾ. ನೀವೆಲ್ಲರೂ ಆತ್ಮಿಕ ಮಾರ್ಗದರ್ಶಕರಾಗಿದ್ದೀರಾ. ಎಲ್ಲರಿಗೂ ಮುಕ್ತಿಧಾಮದ ಮಾರ್ಗವನ್ನು ನೀವು ತೋರಿಸುತ್ತೀರಾ. ಆ ಮುಕ್ತಿಧಾಮ ಆತ್ಮರಿಗೆ ಮನೆಯಾಗಿದೆ. ಆತ್ಮರ ಮನೆ ಶಾಂತಿಧಾಮ ಆಗಿದೆ. ಈ ಜಗತ್ತು ದುಃಖಧಾಮ ಆಗಿದೆ. ಈಗ ಪರಮಾತ್ಮ ತಂದೆ ತಿಳಿಸುತ್ತಾರೆ ಈ ದುಃಖಧಾಮವನ್ನು ನೋಡುತ್ತಿದ್ದರೂ ಕೂಡ ಈ ದುಃಖಧಾಮವನ್ನು ಮರೆತು ಬಿಡಿ. ಕೇವಲ ಈಗ ನಾವು ನಮ್ಮ ಶಾಂತಿಧಾಮಕ್ಕೆ ಹೋಗಬೇಕು. ಈಗ ಆತ್ಮ ಹೇಳುತ್ತದೆ. ಆತ್ಮವೇ ಅನುಭವವನ್ನು ಮಾಡುತ್ತದೆ. ಈಗ ಆತ್ಮಕ್ಕೆ ಸ್ಮೃತಿ ಬಂದಿದೆ, ನಾನು ಆತ್ಮ ಆಗಿದ್ದೇನೆ ಎಂದು. ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನು ಯಾರಾಗಿದ್ದೇನೆ, ನಾನು ಹೇಗಿದ್ದೇನೆ ಅನ್ನುವ ಮಾತನ್ನು ಬೇರೆ ಯಾರೂ ತಿಳಿದುಕೊಂಡಿಲ್ಲ. ಅಂದರೆ ಪರಮಾತ್ಮ ತಂದೆ ಯಾರಾಗಿದ್ದಾರೆ, ಹೇಗಿದ್ದಾರೆ ಅನ್ನುವುದು ಯಾರಿಗೂ ಗೊತ್ತಿಲ್ಲ. ನಾನು ಬಿಂದು ಆಗಿದ್ದೇನೆ ಎಂದು ಪರಮಾತ್ಮ ತಂದೆ ನಮಗೆ ತಿಳಿಸಿದ್ದಾರೆ. ಈಗ ಗಳಿಗೆ ಗಳಿಗೆಗೂ ನಾವು ಹೇಗೆ 84 ಜನ್ಮದ ಚಕ್ರದಲ್ಲಿ ಬರುತ್ತೇವೆ ಅನ್ನುವ ಜ್ಞಾನ ನಮ್ಮ ಬುದ್ಧಿಯಲ್ಲಿ ಇರಬೇಕು. 84 ಜನ್ಮದ ಚಕ್ರದ ಜ್ಞಾನ ಬುದ್ಧಿಯಲ್ಲಿ ಇದ್ದರೆ ತಂದೆಯ ನೆನಪು ಕೂಡ ಬರುತ್ತದೆ, ಮನೆಯ ನೆನಪು ಕೂಡ ಬರುತ್ತದೆ, ಚಕ್ರದ ನೆನಪು ಕೂಡ ಬರುತ್ತದೆ. ಈ ವಿಶ್ವದ ಇತಿಹಾಸ ಮತ್ತು ಭೂಗೋಳದ ಬಗ್ಗೆ ನಿಮಗೆ ಗೊತ್ತಿದೆ. ಜಗತ್ತಿನಲ್ಲಿ ಎಷ್ಟೊಂದು ದೇಶಗಳಿದೆ, ಎಷ್ಟೊಂದು ಯುದ್ಧ ಮುಂತಾದದ್ದು ನಡೆಯುತ್ತಿರುತ್ತದೆ. ಸತ್ಯಯುಗದಲ್ಲಿ ಯಾವುದೇ ಪ್ರಕಾರದ ಯುದ್ಧದ ಮಾತೇ ಇರುವುದಿಲ್ಲ. ರಾಮರಾಜ್ಯದಲ್ಲಿ ರಾವಣ ರಾಜ್ಯದಲ್ಲಿ ಪರಮಾತ್ಮ ತಂದೆ ತಿಳಿಸುತ್ತಾರೆ, ಈಗ ನೀವೆಲ್ಲರೂ ಈಶ್ವರನ ರಾಜ್ಯದಲ್ಲಿ ಇದ್ದೀರಾ. ಏಕೆಂದರೆ ರಾಜ್ಯವನ್ನು ಸ್ಥಾಪನೆ ಮಾಡುವುದಕ್ಕೋಸ್ಕರ ಈಶ್ವರ ತಂದೆ ಈಗ ಈ ಸೃಷ್ಟಿಗೆ ಬಂದಿದ್ದಾರೆ. ಈಶ್ವರ ತಂದೆ ಸ್ವಯಂ ರಾಜ್ಯವನ್ನು ಆಳುವುದಿಲ್ಲ, ಈಶ್ವರ ತಂದೆ ಸ್ವಯಂ ರಾಜ್ಯವನ್ನು ಪಡೆದುಕೊಳ್ಳುವುದಿಲ್ಲ, ಈಶ್ವರ ತಂದೆ ನಿಷ್ಕಾಮ ಸೇವೆಯನ್ನು ಮಾಡುತ್ತಾರೆ. ಸರ್ವಶ್ರೇಷ್ಠ ಅಂದರೆ ಭಗವಂತ ತಂದೆ ಆಗಿದ್ದಾರೆ. ಪರಮಾತ್ಮ ತಂದೆ ಸರ್ವ ಆತ್ಮರಿಗೂ ತಂದೆ ಆಗಿದ್ದಾರೆ. ಬಾಬಾ ಎಂದು ಕರೆದ ತಕ್ಷಣ ಎಲ್ಲರಿಗೂ ಖುಷಿಯ ನಶೆ ಏರಿಬಿಡಬೇಕು. ಅತೀಂದ್ರಿಯ ಸುಖದ ಅನುಭವ ಅಂದರೆ ನಿಮ್ಮ ಅಂತಿಮ ಸ್ಥಿತಿಯ ಗಾಯನ ಆಗಿದೆ. ಅಂದರೆ ಅಂತಿಮ ಸ್ಥಿತಿಯನ್ನು ತಲುಪಿದಾಗ ನೀವು ಅತೀಂದ್ರಿಯ ಸುಖದ ಅನುಭವದಲ್ಲಿ ಸ್ಥಿತಾಗಿರುತ್ತೀರಾ. ಯಾವಾಗ ಪರೀಕ್ಷೆಯ ದಿನ ಸಮೀಪಕ್ಕೆ ಬರುತ್ತದೆಯೋ ಆ ಸಮಯದಲ್ಲಿ ಎಲ್ಲಾ ಪ್ರಕಾರದ ಸಾಕ್ಷಾತ್ಕಾರ ಆಗುತ್ತದೆ. ಮಕ್ಕಳಾದ ನೀವು ನಂಬರ್ ವಾರಾಗಿ ಅತೀಂದ್ರಿಯ ಸುಖದ ಅನುಭವದಲ್ಲಿ ಸ್ಥಿತ ಆಗುತ್ತೀರಾ. ಕೆಲವರು ಪರಮಾತ್ಮ ತಂದೆಯ ನೆನಪಿನಲ್ಲಿ ಸ್ಥಿತಾಗಿ ಬಹಳಷ್ಟು ಖುಷಿಯಲ್ಲಿ ಇರುತ್ತಾರೆ. ಮಕ್ಕಳಾದ ನಿಮಗೆ ಇಡೀ ದಿನ ಇದೇ ಅನುಭವ ಆಗುತ್ತಿರಬೇಕು. ಅಹೋ ಬಾಬಾ, ನಾನು ಎಷ್ಟೊಂದು ಕನಿಷ್ಠ ಆತ್ಮನಿಂದ ಎಷ್ಟೊಂದು ಶ್ರೇಷ್ಠ ಆತ್ಮ ಆಗಿದ್ದೇನೆ. ನಿಮ್ಮ ಮೂಲಕ ನನಗೆ ಎಷ್ಟೊಂದು ಸುಖ ಪ್ರಾಪ್ತಿಯಾಗುತ್ತಿದೆ. ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಾ ತಂದೆಯ ನೆನಪಿನಲ್ಲಿ ಪ್ರೇಮದ ಕಣ್ಣೀರೇ ಬರಬೇಕು. ಬಾಬಾ, ನೀವು ಚಮತ್ಕಾರವನ್ನು ಮಾಡಿದ್ದೀರಾ. ಬಾಬಾ, ನೀವು ಬಂದು ನಮ್ಮನ್ನು ದುಃಖದಿಂದ ಮುಕ್ತ ಮಾಡುತ್ತೀರಾ. ಬಾಬಾ, ಈ ವಿಷದ ಸಾಗರದಿಂದ ನೀವು ನಮ್ಮನ್ನು ಕ್ಷೀರ ಸಾಗರಕ್ಕೆ ಕರೆದುಕೊಂಡು ಹೋಗುತ್ತೀರಾ. ಇಡೀ ದಿನ ಇದೇ ಅನುಭವದಲ್ಲೇ ನಾವು ಸ್ಥಿತ ಆಗಬೇಕು. ಪರಮಾತ್ಮ ತಂದೆ ಯಾವಾಗ ನಿಮಗೆ ಈ ಎಲ್ಲಾ ಮಾತನ್ನು ನೆನಪು ಮಾಡಿಸುತ್ತಾರೋ ಆಗ ನೀವು ಖುಷಿಯಲ್ಲಿ ಎಷ್ಟೊಂದು ಗದ್ಗದಿತರಾಗುತ್ತೀರಾ. ಶಿವತಂದೆ ನಮಗೆ ರಾಜಯೋಗವನ್ನು ಕಲಿಸುತ್ತಿದ್ದಾರೆ. ಅವಶ್ಯವಾಗಿ ಶಿವರಾತ್ರಿಯನ್ನು ಆಚರಣೆ ಮಾಡಲಾಗುತ್ತದೆ. ಆದರೆ ಮನುಷ್ಯರು ಶಿವತಂದೆಯ ಹೆಸರಿನ ಬದಲು ಶ್ರೀಕೃಷ್ಣನ ಹೆಸರನ್ನು ಗೀತೆಯಲ್ಲಿ ತೋರಿಸಿದ್ದಾರೆ. ಕೃಷ್ಣನ ಹೆಸರನ್ನು ಗೀತೆಯಲ್ಲಿ ತೋರಿಸುವುದೇ ಬಹಳ ದೊಡ್ಡ ತಪ್ಪಾಗಿದೆ. ನಂಬರ್ ಒನ್ ಆದಂತಹ ಗೀತೆಯಲ್ಲೇ ತಪ್ಪನ್ನು ಮಾಡಿಬಿಟ್ಟಿದ್ದಾರೆ. ಈ ನಾಟಕ ಇದೇ ರೀತಿ ಮಾಡಲ್ಪಟ್ಟಿದೆ. ಪರಮಾತ್ಮ ತಂದೆ ಬಂದು ನಮ್ಮ ತಪ್ಪಿನ ಬಗ್ಗೆ ನಮಗೆ ತಿಳಿಸುತ್ತಾರೆ. ಪತಿತ ಪಾವನ ಯಾರಾಗಿದ್ದಾರೆ? ಪತಿತ ಪಾವನ ಪರಮಾತ್ಮ ತಂದೆಯಾಗಿದ್ದಾರೋ ಅಥವಾ ಶ್ರೀಕೃಷ್ಣ ಆಗಿದ್ದಾರೋ ಅನ್ನುವ ತಪ್ಪಿನ ಬಗ್ಗೆ ಪರಮಾತ್ಮ ತಂದೆ ನಮಗೆ ತಿಳಿಸುತ್ತಾರೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ನಾನು ನಿಮಗೆ ರಾಜಯೋಗವನ್ನು ಕಲಿಸಿ ನಿಮ್ಮನ್ನು ಮನುಷ್ಯರಿಂದ ದೇವತೆಯನ್ನಾಗಿ ಮಾಡಿದ್ದೆ. ಪರಮಾತ್ಮ ತಂದೆಯ ಬಗ್ಗೆ ಗಾಯನ ಕೂಡ ಇದೆ. ಅಕಾಲ ಮೂರ್ತಿ ಅಯೋ ನಿಜ ಎಂದು ಪರಮಾತ್ಮ ತಂದೆಗೆ ಗಾಯನವನ್ನು ಮಾಡುತ್ತಾರೆ. ಅಕಾಲ ಮೂರ್ತಿ ಅಯೋ ನಿಜ ಎಂದು ಶ್ರೀಕೃಷ್ಣನಿಗೆ ಮಹಿಮೆಯನ್ನು ಮಾಡಲು ಸಾಧ್ಯ ಇಲ್ಲ. ಏಕೆಂದರೆ ಶ್ರೀಕೃಷ್ಣ ಯೋನಿಯಲ್ಲಿ ಬರುತ್ತಾರೆ. ಅಂದರೆ ಶ್ರೀಕೃಷ್ಣ ಪುನರ್ಜನ್ಮವನ್ನು ಪಡೆದುಕೊಳ್ಳುವಂತವರಾಗಿದ್ದಾರೆ. ಈಗ ಮಕ್ಕಳಾದ ನೀವು ನಂಬರ್ ವಾರ್ ಆಗಿದ್ದೀರಾ. ನಿಮ್ಮ ಬುದ್ಧಿಯಲ್ಲಿ ಈ ಎಲ್ಲಾ ಜ್ಞಾನದ ಮಾತು ನಂಬರ್ ವಾರ್ ಆಗಿ ಧಾರಣೆ ಆಗುತ್ತದೆ. ಜ್ಞಾನದ ಜೊತೆಗೆ ನಿಮ್ಮ ನಡತೆ ಕೂಡ ಬಹಳಷ್ಟು ಚೆನ್ನಾಗಿರಬೇಕು. ಮಾಯೆಯೇನು ಕಡಿಮೆ ಇಲ್ಲ. ಯಾರು ಈ ಸೃಷ್ಟಿಗೆ ಮೊದಲು ಬರುತ್ತಾರೋ ಅವರು ಬಹಳಷ್ಟು ಶಕ್ತಿ ಉಳ್ಳವರಾಗಿರುತ್ತಾರೆ. ಭಿನ್ನ ಭಿನ್ನ ಪ್ರಕಾರದ ಪಾತ್ರಧಾರಿಗಳು ಇದ್ದಾರೆ. ಭಾರತದ ನಿವಾಸಿಗಳೇ ಹೀರೋ ಹೀರೋಯಿನ್ನ ಪಾತ್ರವನ್ನು ಅಭಿನಯ ಮಾಡುತ್ತಾರೆ. ಹೀರೋ ಹೀರೋಯಿನ್ನ ಪಾತ್ರ ಭಾರತದ ನಿವಾಸಿಗಳಿಗೆ ಸಿಕ್ಕಿದೆ. ನೀವೀಗ ಎಲ್ಲರನ್ನೂ ರಾವಣ ರಾಜ್ಯದಿಂದ ಮುಕ್ತ ಮಾಡುತ್ತೀರಾ. ಶ್ರೀಮತದ ಆಧಾರದಿಂದ ನಿಮಗೆ ಎಷ್ಟೊಂದು ಶಕ್ತಿ ಪ್ರಾಪ್ತಿಯಾಗುತ್ತಾ ಇದೆ. ಮಾಯೆ ಬಹಳ ದೊಡ್ಡ ಶತ್ರು ಆಗಿದೆ. ಮಾಯೆ ಬಹಳಷ್ಟು ಶಕ್ತಿಶಾಲಿಯಾಗಿದೆ. ಪುರುಷಾರ್ಥ ಮಾರ್ಗದಲ್ಲಿ ನಡೆಯುತ್ತಿರುವಾಗ ಮಾಯೆ ಮೋಸವನ್ನು ಮಾಡಿಬಿಡುತ್ತದೆ. ಪರಮಾತ್ಮ ತಂದೆ ಪ್ರೀತಿಯ ಸಾಗರ ಆಗಿದ್ದಾರೆ. ಅಂದ ಮೇಲೆ ಮಕ್ಕಳಾದ ನೀವು ಕೂಡ ಪರಮಾತ್ಮ ತಂದೆಯ ಸಮಾನ ಪ್ರೀತಿಯ ಸಾಗರರಾಗಬೇಕು ಎಂದು ಕಠೋರವಾದ ಶಬ್ದವನ್ನು ಮಾತನಾಡಬಾರದು. ಅಂದರೆ ಅನ್ಯರಿಗೆ ದುಃಖವನ್ನು ನೀಡುವಂತಹ ಕಟುವಚನವನ್ನು ಮಾತನಾಡಬಾರದು. ನೀವು ಯಾರಿಗಾದರೂ ದುಃಖವನ್ನು ಕೊಟ್ಟರೆ ನೀವು ದುಃಖಿಗಳಾಗಿ ಸಾಯುತ್ತೀರಾ. ದುಃಖವನ್ನು ನೀಡುವಂತಹ ಈ ಎಲ್ಲಾ ಅಭ್ಯಾಸವನ್ನು ಈಗ ನೀವು ಸಮಾಪ್ತಿ ಮಾಡಿಕೊಳ್ಳಬೇಕು. ವಿಷದ ಸಾಗರದಲ್ಲಿ ಮುಳುಗಿ ಪೆಟ್ಟನ್ನು ತಿನ್ನುವುದು ಬಹಳಷ್ಟು ಕೊಳಕು ಅಭ್ಯಾಸ ಆಗಿದೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಕಾಮವಿಕಾರ ಮಹಾಶತ್ರು ಆಗಿದೆ. ಕಾಮವಿಕಾರದ ಕಾರಣ ಎಷ್ಟೊಂದು ಮಕ್ಕಳು ಹೊಡೆಸಿಕೊಳ್ಳುತ್ತಿರುತ್ತಾರೆ. ಕಾಮವಿಕಾರದ ಕಾರಣ ಪರಮಾತ್ಮ ತಂದೆಯ ಎಷ್ಟೋ ಮಕ್ಕಳು ತಮ್ಮ ಮನೆಯವರ ಮೂಲಕ ಹೊಡೆಸಿಕೊಳ್ಳುತ್ತಿರುತ್ತಾರೆ. ಇನ್ನು ಕೆಲವರ ಮನೆಯಲ್ಲಿ ಕೆಲವರು ತಮ್ಮ ಮಕ್ಕಳಿಗೆ ಹೇಳುತ್ತಾರೆ, ಬಲೇ ನೀವು ಪವಿತ್ರರಾಗಿ ಎಂದು. ಅರೆ, ಮಕ್ಕಳಿಗೆ ಪವಿತ್ರರಾಗಿ ಎಂದು ಹೇಳುವುದಕ್ಕಿಂತ ಮೊದಲು ನೀವು ಸ್ವಯಂ ಪವಿತ್ರರಾಗಿ. ಹೆಣ್ಣು ಮಕ್ಕಳನ್ನು ಬಾಬಾರವರ ಸಮ್ಮುಖದಲ್ಲಿ ಸಮರ್ಪಣೆ ಮಾಡಿಸುತ್ತಾರೆ. ಪರಮಾತ್ಮ ತಂದೆಗೆ ಮಕ್ಕಳನ್ನು ಸಮರ್ಪಣೆ ಮಾಡಿದ ತಕ್ಷಣ ಎಲ್ಲಾ ಖರ್ಚಿನ ಹೊರೆಯಿಂದ ಅವರು ಮುಕ್ತ ಆಗುತ್ತಾರೆ. ಏಕೆಂದರೆ ತಂದೆ ತಾಯಿ ತಿಳಿದುಕೊಳ್ಳುತ್ತಾರೆ, ಒಂದು ವೇಳೆ ಮಗಳನ್ನು ಮದುವೆ ಮಾಡಿ ಕಳಿಸಿದರೆ ಆ ಮನೆಯಲ್ಲೂ ಆ ಮಗಳಿಗೆ ಸುಖ ಸಿಗುತ್ತದೆಯೋ ಅಥವಾ ಇಲ್ಲವೋ, ಮಗಳ ಅದೃಷ್ಟದಲ್ಲಿ ಏನಿದೆಯೋ ಗೊತ್ತಿಲ್ಲ ಎಂದು ಪರಮಾತ್ಮ ತಂದೆಗೆ ಮಕ್ಕಳನ್ನು ಅರ್ಪಣೆ ಮಾಡಿಬಿಡುತ್ತಾರೆ. ವರ್ತಮಾನ ಸಮಯದಲ್ಲಿ ಹೆಣ್ಣು ಮಕ್ಕಳ ಮದುವೆಗೋಸ್ಕರ ಬಹಳಷ್ಟು ಹಣವನ್ನು ಖರ್ಚು ಮಾಡಬೇಕಾಗುತ್ತದೆ. ಬಡವರು ತಮ್ಮ ಮಕ್ಕಳನ್ನು ತಕ್ಷಣ ಪರಮಾತ್ಮ ತಂದೆಗೆ ಅರ್ಪಣೆ ಮಾಡುತ್ತಾರೆ. ಇನ್ನು ಕೆಲವರಿಗೆ ತಮ್ಮ ಮಕ್ಕಳ ಮೇಲೆ ಬಹಳಷ್ಟು ಮೋಹ ಇರುತ್ತದೆ. ಯಜ್ಞದ ಆದಿಯ ಸಮಯದಲ್ಲಿ ಕಾಡಿನಲ್ಲಿ ಇರುವಂತಹ ಬೇಟೆಗಾರನ ಒಬ್ಬ ಪತ್ನಿ ಜ್ಞಾನವನ್ನು ಕೇಳಲು ಬರುತ್ತಿದ್ದರು. ಆದರೆ ಅವರಿಗೆ ಮುಂದೆ ಜ್ಞಾನವನ್ನು ಕೇಳಲು ಬರಲು ಅವಕಾಶವನ್ನು ನೀಡಲಿಲ್ಲ. ಏಕೆಂದರೆ ಇಲ್ಲಿಗೆ ಹೋದರೆ ಜಾದುವನ್ನು ಮಾಡುತ್ತಾರೆ ಅನ್ನುವ ಭಯ ಅವರಿಗೆ ಇತ್ತು. ಭಗವಂತ ತಂದೆಗೆ ಜಾದುಗರ್ ಎಂದು ಕರೆಯುತ್ತೇವೆ, ಪರಮಾತ್ಮ ತಂದೆಗೆ ದಯಾಹೃದಯಿ ಎಂದು ಕರೆಯುತ್ತೇವೆ, ಶ್ರೀಕೃಷ್ಣನಿಗೆ ದಯಾಹೃದಯಿ ಎಂದು ಕರೆಯುವುದಿಲ್ಲ. ಯಾರು ನಿರ್ದಯಿಯಿಂದ ನಮ್ಮನ್ನು ಮುಕ್ತ ಮಾಡುತ್ತಾರೋ ಅವರು ದಯಾಹೃದಯಿ ಆಗಿದ್ದಾರೆ. ನಿರ್ದಯಿ ರಾವಣ ಆಗಿದ್ದಾನೆ. ರಾವಣನಿಂದ ನಮ್ಮನ್ನು ಮುಕ್ತ ಮಾಡುವಂತಹ ಪರಮಾತ್ಮ ತಂದೆ ದಯಾಹೃದಯಿ ಆಗಿದ್ದಾರೆ. ಮೊಟ್ಟ ಮೊದಲು ಜ್ಞಾನ ಎಂದು ಕರೆಯುತ್ತೇವೆ. ಜ್ಞಾನ, ಭಕ್ತಿ, ಪುನಃ ವೈರಾಗ್ಯ ಎಂದೂ ಕೂಡ ಭಕ್ತಿ ಪುನಃ ಜ್ಞಾನ ನಂತರ ವೈರಾಗ್ಯ ಎಂದು ಹೇಳುವುದಿಲ್ಲ. ಜ್ಞಾನದ ಬಗ್ಗೆ ವೈರಾಗಿಗಳಾಗಬೇಕು ಎಂದು ಹೇಳುವುದಿಲ್ಲ, ಭಕ್ತಿಯ ಬಗ್ಗೆ ವೈರಾಗ್ಯ ಬರುತ್ತದೆ. ಆದ್ದರಿಂದ ಜ್ಞಾನ, ಭಕ್ತಿ, ವೈರಾಗ್ಯ ಅನ್ನುವ ಶಬ್ದ ಸರಿಯಾದ ಶಬ್ದ ಆಗಿದೆ. ಪರಮಾತ್ಮ ತಂದೆ ಬೇಹದ್ದಿನ ಈ ಹಳೆಯ ಜಗತ್ತಿನ ಮೇಲೆ ನಮ್ಮನ್ನು ವೈರಾಗಿಗಳನ್ನಾಗಿ ಮಾಡುತ್ತಾರೆ. ಪರಮಾತ್ಮ ತಂದೆ ಬೇಹದ್ದಿನ ಜಗತ್ತಿನ ಮೇಲೆ ವೈರಾಗಿಗಳನ್ನಾಗಿ ಮಾಡುತ್ತಾರೆ, ಅಂದರೆ ಹಳೆಯ ಜಗತ್ತಿನ ಮೇಲೆ ವೈರಾಗಿಯನ್ನಾಗಿ ಮಾಡುತ್ತಾರೆ. ಸನ್ಯಾಸಿಗಳಿಗೆ ಕೇವಲ ತಮ್ಮ ಮನೆಯ ಬಗ್ಗೆ ವೈರಾಗ್ಯ ಬಂದಿರುತ್ತದೆ. ಸನ್ಯಾಸಿಗಳನ್ನು ಮನೆಯಿಂದ ವೈರಾಗಿಗಳನ್ನಾಗಿ ಮಾಡುತ್ತಾರೆ. ಇದೆಲ್ಲವೂ ಕೂಡ ನಾಟಕದಲ್ಲಿ ಫಿಕ್ಸ್ ಆಗಿದೆ. ಮನುಷ್ಯರ ಬುದ್ಧಿಯಲ್ಲಿ ಈ ಯಾವ ಜ್ಞಾನದ ಮಾತು ಧಾರಣೆ ಆಗುವುದೇ ಇಲ್ಲ. ಭಾರತ 100%ಗೆ 100% ಸಂಪನ್ನ ದೇಶ ಆಗಿತ್ತು, ಅಂದರೆ 100%ಗೆ 100% ಶ್ರೀಮಂತ ದೇಶ ಆಗಿತ್ತು. ಭಾರತ ದೇಶ ನಿರ್ವಿಕಾರಿ ದೇಶ ಆಗಿತ್ತು. ಭಾರತ ದೇಶ ಆರೋಗ್ಯವಂತ ದೇಶ ಆಗಿತ್ತು. ಭಾರತದಲ್ಲಿ ಸತ್ಯಯುಗ ಇದ್ದಾಗ ಎಂದೂ ಅಕಾಲ ಮೃತ್ಯು ಬರುತ್ತಿರಲಿಲ್ಲ. ಈ ಎಲ್ಲಾ ಮಾತನ್ನು ಬಹಳ ಕಡಿಮೆ ಮಕ್ಕಳು ಧಾರಣೆ ಮಾಡಿಕೊಳ್ಳುತ್ತಾರೆ. ಈ ಎಲ್ಲಾ ಜ್ಞಾನದ ಮಾತು ಕೆಲವರ ಬುದ್ಧಿಯಲ್ಲಿ ಮಾತ್ರ ಧಾರಣೆ ಆಗುತ್ತದೆ. ಯಾರು ಚೆನ್ನಾಗಿ ಸೇವೆಯನ್ನು ಮಾಡುತ್ತಾರೋ ಅವರು ಬಹಳಷ್ಟು ಶ್ರೀಮಂತರಾಗುತ್ತಾರೆ. ಮಕ್ಕಳು ಪುನಃ ಇಡೀ ದಿನ ಬಾಬಾ ಬಾಬಾ ಎಂದು ಹೇಳುತ್ತಾ ಪರಮಾತ್ಮ ತಂದೆಯನ್ನೇ ನೆನಪು ಮಾಡುತ್ತಿರಬೇಕು. ಆದರೆ ಮಾಯೆ ಪರಮಾತ್ಮ ತಂದೆಯನ್ನು ನೆನಪು ಮಾಡಲು ಬಿಡುವುದಿಲ್ಲ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ನೀವೀಗ ಸತೋ ಪ್ರಧಾನರಾಗಬೇಕು ಎಂದು ಬಯಸಿದರೆ ನಡೆದಾಡುತ್ತಾ ತಿರುಗಾಡುತ್ತಾ ಊಟವನ್ನು ಮಾಡುತ್ತಾ ತಂದೆಯಾದ ನನ್ನನ್ನು ನೀವು ನೆನಪು ಮಾಡಿ. ನಾನು ನಿಮ್ಮನ್ನು ವಿಶ್ವಕ್ಕೆ ಮಾಲೀಕರನ್ನಾಗಿ ಮಾಡುತ್ತೇನೆ, ಆದರೆ ನೀವು ನನ್ನನ್ನು ಏಕೆ ನೆನಪು ಮಾಡುವುದಿಲ್ಲ? ಅನೇಕರ ಜೀವನದಲ್ಲಿ ಮಾಯೆಯ ಬಿರುಗಾಳಿ ಬಹಳಷ್ಟು ಬರುತ್ತದೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಇದೆಲ್ಲವೂ ನಡೆಯುತ್ತದೆ, ಇದೆಲ್ಲವೂ ನಾಟಕದಲ್ಲಿ ಫಿಕ್ಸ್ ಆಗಿದೆ. ಸ್ವರ್ಗದ ಸ್ಥಾಪನೆ ಅವಶ್ಯವಾಗಿ ಆಗಲೇಬೇಕು. ಸದಾ ಹೊಸ ಜಗತ್ತೇ ಇರಲು ಸಾಧ್ಯ ಇಲ್ಲ. ಈ ನಾಟಕ ಚಕ್ರ ತಿರುಗುತ್ತದೆ. ನಾಟಕ ಚಕ್ರ ತಿರುಗುತ್ತಾ ಅವಶ್ಯವಾಗಿ ಎಲ್ಲರೂ ಕೆಳಗಡೆ ಬರುತ್ತಾರೆ. ಪ್ರತಿಯೊಂದು ವಸ್ತು ಹೊಸದಿದ್ದು ಅವಶ್ಯವಾಗಿ ಹಳೆಯದಾಗುತ್ತದೆ. ಈ ಸಮಯದಲ್ಲಿ ಮಾಯೆ ನಮ್ಮೆಲ್ಲರನ್ನು ಏಪ್ರಿಲ್ ಫೂಲನ್ನಾಗಿ ಮಾಡಿದೆ. ಪರಮಾತ್ಮ ತಂದೆ ಬಂದು ಮೂರ್ಖರಾಗಿರುವ ನಮ್ಮನ್ನು ಸುಂದರ ಹೂವನ್ನಾಗಿ ಮಾಡುತ್ತಾರೆ. ಒಳ್ಳೆಯದು, ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು, ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಮುಖ್ಯ ಸಾರ. ಫಸ್ಟ್ ಪಾಯಿಂಟ್, ಪರಮಾತ್ಮ ತಂದೆಯ ಸಮಾನ ಪ್ರೀತಿಯ ಸಾಗರರಾಗಬೇಕು. ಎಂದೂ ಯಾರಿಗೂ ದುಃಖವನ್ನು ಕೊಡಬಾರದು. ಕಠೋರವಾದ ಶಬ್ದವನ್ನು ಮಾತನಾಡಬಾರದು, ಅಂದರೆ ಕಟುವಚನವನ್ನು ನುಡಿಯಬಾರದು. ಕೆಟ್ಟ ಅಭ್ಯಾಸವನ್ನು ಸಮಾಪ್ತಿ ಮಾಡಿಕೊಳ್ಳಬೇಕು. ಕೊಳಕು ಅಭ್ಯಾಸವನ್ನು ಸಮಾಪ್ತಿ ಮಾಡಿಕೊಳ್ಳಬೇಕು. ಸೆಕೆಂಡ್ ಪಾಯಿಂಟ್, ಪರಮಾತ್ಮ ತಂದೆಯ ಜೊತೆಗೆ ಮಧುರಾತಿ ಮಧುರ ಮಾತನಾಡುತ್ತಾ ಸದಾ ಇದೇ ಅನುಭವದಲ್ಲೇ ಸ್ಥಿತ ಆಗಬೇಕು. ಅಹೋ ಬಾಬಾ, ನೀವು ನನ್ನನ್ನು ಎಷ್ಟೊಂದು ಕನಿಷ್ಠ ಆತ್ಮನಿಂದ ಎಷ್ಟೊಂದು ಶ್ರೇಷ್ಠ ಆತ್ಮನನ್ನಾಗಿ ಮಾಡಿದ್ದೀರಾ. ನೀವು ನನಗೆ ಎಷ್ಟೊಂದು ಸುಖವನ್ನು ಕೊಟ್ಟಿದ್ದೀರಾ. ಬಾಬಾ, ನೀವು ನನ್ನನ್ನು ಕ್ಷೀರ ಸಾಗರಕ್ಕೆ ಕರೆದುಕೊಂಡು ಹೋಗುತ್ತೀರಾ. ಈ ರೀತಿ ಇಡೀ ದಿನ ಬಾಬಾ ಬಾಬಾ ಎಂದು ಹೇಳುತ್ತಾ ಬಾಬಾರವರ ನೆನಪಿನಲ್ಲೇ ಇರಬೇಕು. ಇಂದಿನ ವರದಾನ ಆಗಿದೆ. ಸರ್ವ ಸಂಬಂಧ ಮತ್ತು ಸರ್ವ ಗುಣದ ಅನುಭವದ ಮೂಲಕ ಸಂಪನ್ನ ಆಗುವಂತಹ ಸಂಪೂರ್ಣ ಮೂರ್ತಿಗಳಾಗಿ ಸಂಗಮ ಯುಗದಲ್ಲಿ ವಿಶೇಷವಾಗಿ ಸರ್ವ ಪ್ರಾಪ್ತಿಯಿಂದ ಸ್ವಯಂ ಅನ್ನು ಸಂಪನ್ನ ಮಾಡಿಕೊಳ್ಳಬೇಕು. ಅದಕ್ಕೋಸ್ಕರ ಸರ್ವ ಖಜಾನೆ, ಸರ್ವ ಸಂಬಂಧ, ಸರ್ವ ಗುಣ ಮತ್ತು ಕರ್ತವ್ಯವನ್ನು ಸಮ್ಮುಖದಲ್ಲಿ ಇಟ್ಟುಕೊಂಡು ಚೆಕ್ ಮಾಡಿಕೊಳ್ಳಬೇಕು. ಸರ್ವ ಮಾತಿನಲ್ಲೂ ನಾನು ಅನುಭವಿಯಾಗಿದ್ದೇನೆ ತಾನೆ? ಒಂದು ವೇಳೆ ಯಾವುದಾದರೂ ಒಂದು ಮಾತಿನ ಅನುಭವದಲ್ಲಿ ಕೊರತೆ ಇದ್ದರೆ ಆ ಮಾತಿನಲ್ಲಿ ಸ್ವಯಂ ಅನ್ನು ಸಂಪನ್ನ ಮಾಡಿಕೊಳ್ಳಿ. ಯಾವುದಾದರೂ ಒಂದು ಸಂಬಂಧ ಅಥವಾ ಒಂದು ಗುಣದಲ್ಲಿ ಕೊರತೆ ಇದ್ದರೆ ಸಂಪೂರ್ಣ ಸ್ಟೇಜ್ ಅನ್ನು ನಾವು ತಲುಪಿದ್ದೇವೆ ಎಂದು ಹೇಳಿಸಿಕೊಳ್ಳಲು ಸಾಧ್ಯ ಇಲ್ಲ, ಅಥವಾ ಸಂಪೂರ್ಣ ಮೂರ್ತಿಗಳು ಎಂದು ನಾವು ಹೇಳಿಸಿಕೊಳ್ಳಲು ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಪರಮಾತ್ಮ ತಂದೆಯಲ್ಲಿರುವಂತಹ ಗುಣ ಅಥವಾ ಆದಿ ಸ್ವರೂಪದ ಗುಣದ ಅನುಭವವನ್ನು ಮಾಡಿ. ತಂದೆಯಲ್ಲಿರುವ ಸರ್ವ ಗುಣವನ್ನು ಅನುಭವ ಮಾಡಿ. ನಿಮ್ಮ ಆದಿ ಸ್ವರೂಪ ಆದಂತಹ ದೇವತಾ ಸ್ವರೂಪದ ಗುಣದ ಅನುಭವವನ್ನು ಮಾಡಿ. ಆಗ ಸಂಪೂರ್ಣ ಮೂರ್ತಿಗಳಾಗುತ್ತೀರಾ. ಇಂದಿನ ಶ್ಲೋಗನ್ ಆಗಿದೆ, ಆವೇಶದಲ್ಲಿ ಬರುವುದೂ ಕೂಡ ಮನಸ್ಸಿನಿಂದ ಅಳುವುದಾಗಿದೆ. ಈಗ ಈ ಅಳುವಂತಹ ಫೈಲ್ ಅನ್ನು ಸಮಾಪ್ತಿ ಮಾಡಿಬಿಡಿ. ಈಗ ನಾವು ಅಳಬಾರದು, ಅಳುವಂತಹ ಫೈಲ್ ಸಮಾಪ್ತಿಯಾಗಬೇಕು. ಅದಕ್ಕೋಸ್ಕರ ಆವೇಶದಿಂದ ಸ್ವಯಂ ಅನ್ನು ಮುಕ್ತ ಮಾಡಿಕೊಳ್ಳಬೇಕು. ಒಳ್ಳೆಯದು. ಅವ್ಯಕ್ತ ಮಾಸ ಆದಂತಹ ಈ ಜನವರಿ ತಿಂಗಳಲ್ಲಿ ಬ್ರಹ್ಮ ತಂದೆಯ ಸಮಾನ ಸಂಪನ್ನ ಮತ್ತು ಸಂಪೂರ್ಣರಾಗುವುದಕ್ಕೋಸ್ಕರ ಇಂದಿನ ಅವ್ಯಕ್ತ ಸೂಚನೆಯಾಗಿದೆ. ನಿಮ್ಮ ಶಕ್ತಿಶಾಲಿ ಮನಸ್ಸಿನ ಮೂಲಕ ಶಕ್ತಿಯ ಸಹಯೋಗವನ್ನು ನೀಡುವಂತಹ ಸೇವೆಯನ್ನು ಮಾಡಿ. ಮನಸಾ ಸೇವೆಯನ್ನು ಮಾಡುವುದಕ್ಕೋಸ್ಕರ ಸರ್ವ ಶಕ್ತಿಯನ್ನು ನಿಮ್ಮ ಜೀವನದ ಅಂಗವನ್ನಾಗಿ ಮಾಡಿಕೊಳ್ಳಿ. ಪರಮಾತ್ಮ ತಂದೆಯ ಸಮಾನ ನೀವೀಗ ಎಷ್ಟು ಪರಿಪೂರ್ಣರಾಗಬೇಕು ಅಂದರೆ ನಿಮ್ಮ ಆಂತರ್ಯದಲ್ಲಿ ಯಾವುದೇ ಪ್ರಕಾರದ ಕಲೆ ಇರಬಾರದು. ಆಗ ಶ್ರೇಷ್ಠ ಸಂಕಲ್ಪದ ಏಕಾಗ್ರತೆಯ ಮೂಲಕ ಮನಸ್ಸಿನ ಮೂಲಕ ಸ್ವತಃ ನಿಮ್ಮ ಶಕ್ತಿಯ ಸಹಯೋಗದ ಕಿರಣ ಎಲ್ಲಾ ಕಡೆ ಹರಡುತ್ತದೆ. ಒಳ್ಳೆಯದು. ಓಂ ಶಾಂತಿ.